ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಯೆಹೋವನೇ ನನ್ನ ಬಲವೇ, ಶಾಶ್ವತವಾಗಿ ನಿನ್ನ ಪ್ರೀತಿ, ಶ್ರೇಷ್ಠವಾಗಿ ನಿನ್ನ ಪ್ರೀತಿ. ಯೆಹೋವನೇ
ಇರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901 6637111 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವದರ್ಶನ ಗುಡಾರದ ಬಣ್ಣಗಳು. ದೇವದರ್ಶನ ಗುಡಾರವನ್ನು ನಾವು ಯಾಕೆ ಕಲಿಯಬೇಕು? ಅದು ನಮ್ಮನ್ನು ಯಾವ ರೀತಿಯಲ್ಲಿ ದೇವದರ್ಶನ ಗುಡಾರವಾಗಿ ಬದಲಾಯಿಸತಕ್ಕಂಥದ್ದಾಗಿದೆ? ಅದರಲ್ಲಿರ್ತಕ್ಕಂಥ ವಸ್ತುಗಳು ಹೇಗೆ ಕ್ರಿಸ್ತನನ್ನು ಮತ್ತು ನಮ್ಮನ್ನು ಸೂಚಿಸುತ್ತದೆ ಎನ್ನುವಂಥ ವಿಚಾರವನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದೆವು. ಆದರೆ ಈ ಒಂದು ಸಂಚಿಕೆಯಲ್ಲಿ ದೇವರು ಮೋಶೆಗೆ ಅರಣ್ಯದಲ್ಲಿ ದೇವದರ್ಶನ ಗುಡಾರವನ್ನು ಕಟ್ಟುವ ಹಾಗೆ ಹೇಳಿದರು. ಆ ನಿಮಿತ್ತವಾಗಿ ಅವನು ಅರಣ್ಯದಲ್ಲಿ ದೇವದರ್ಶನ ಗುಡಾರವನ್ನು ಕಟ್ಟುವಾಗ ಯಾವ ಯಾವ ವಸ್ತುಗಳನ್ನು, ಬಟ್ಟೆಗಳು, ಮರಗಳು, ಬಂಗಾರ, ಪ್ರಾಣಿಯ ಚರ್ಮ ಇವುಗಳನ್ನು ಉಪಯೋಗಿಸಿಕೊಂಡು ಹೇಗೆ ಕಟ್ಟಿದನು ಮತ್ತು ಆ ಒಂದು ವಿಚಾರಗಳು ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಎನ್ನುವುದನ್ನು ಈ ದಿನದಲ್ಲಿ ನಾವು ನೋಡುವವರಾಗಿದ್ದೇವೆ. ಅದನ್ನು ನೋಡುವುದಕ್ಕೂ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿ ಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಪಾದ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ ಸ್ವಾಮಿ. ನಾವು ಪಾಪಿಗಳು, ನಮ್ಮ ಪಾಪಕ್ರಮಣ ಸಮಿಸು. ನಿನ್ನ ವಾಕ್ಯವನ್ನು ಸ್ವಲ್ಪ ಹೊತ್ತು ನಾವು ಧ್ಯಾನಿಸಲು ಹೋಗುವಾಗ ನಮ್ಮ ಹೃದಯದ ಕಣ್ಣುಗಳನ್ನು ನೀ ತೆರೆ ಸ್ವಾಮಿ. ಆತ್ಮನ ಮುಖಾಂತರವಾಗಿ ಮಾತನಾಡು. ಕೇಳುಗರ ಹೃದಯದಲ್ಲಿ ನೀನು ನಿನ್ನ ಆತ್ಮನ ಮುಖಾಂತರವಾಗಿ ಸ್ಪರ್ಶಿಸಿ ಸ್ವಾಮಿ. ಈ ಒಂದು ವಾಕ್ಯ ಅವರ ಜೀವಿತಕ್ಕೆ ಆತ್ಮಿಕದಲ್ಲಿ ಉತ್ತಮ ರೀತಿಯಲ್ಲಿ ಬೆಳೆಯಲು ಸಹಾಯ ಮಾಡು ಸ್ವಾಮಿ. ಅವರು ಯಾವ ಒಂದು ನೋವಿನಿಂದ, ಕಷ್ಟದಿಂದ, ಯಾವ ಸಮಸ್ಯೆಯಿಂದ ಈ ಒಂದು ಸಂದೇಶವನ್ನು ಕೇಳುತ್ತಿದ್ದಾರೋ ನಮಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ದೇವ, ಈ ಸಂದೇಶವನ್ನು ಕೇಳುವಾಗ ಅವರ ಮನಸ್ಸಿನಲ್ಲಿ ಆತ್ಮಿಕವಾಗಿ ಜೀವಜಲ ಹರಿವಾಗಿಯೂ, ಸಮಾಧಾನ ಬರುವಾಗಿಯೂ, ನಿನ್ನ ಮಹಿಮೆಗಾಗಿ ಅವರು ಜೀವಿಸುವಾಗೆ ಸಹಾಯ ಮಾಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ದೇವದರ್ಶನ ಗುಡಾರ. ಈ ದೇವದರ್ಶನ ಗುಡಾರವನ್ನು ಯಾವ ರೀತಿಯಲ್ಲಿ ಅರಣ್ಯದಲ್ಲಿ ಮೋಶೆ ಕಟ್ಟಿದನು ಎಂಬುದಾಗಿ ನೋಡಬೇಕಾದರೆ ಅನೇಕ ವಸ್ತುಗಳನ್ನು ಆತನು ಉಪಯೋಗಿಸಿಕೊಂಡನು. ದೇವರು ಹೇಳಿದ ರೀತಿಯಲ್ಲಿಯೇ ಆತನು ಬಟ್ಟೆಗಳನ್ನು, ಮರಗಳು, ಬಂಗಾರ, ಪ್ರಾಣಿಯ ಚರ್ಮ ಇವುಗಳನ್ನು ಉಪಯೋಗಿಸಿಕೊಂಡಿದ್ದನು. ಆದರೆ ಇವುಗಳು ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ? ಆತನು ಉಪಯೋಗಿಸಿದಂತಹ ವಿಚಾರಗಳು ಸತ್ಯವೇದದಲ್ಲಿ ಆತ್ಮಿಕವಾಗಿ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ? ಯಾಕೆಂದರೆ ದೇವರು ಹೇಳಿದಂಥ ಕಾರ್ಯಗಳಿಗೆಲ್ಲ ಒಂದೊಂದು ಅರ್ಥವಿರ್ತದೆ. ಅಂದರೆ ದೇವರು ಇಲ್ಲಿ ಬಟ್ಟೆಗಳನ್ನು, ಪ್ರಾಣಿಯ ಚರ್ಮವನ್ನು, ಮರಗಳನ್ನು, ಇನ್ನೂ ಅನೇಕ ವಸ್ತುಗಳನ್ನು ಉಪಯೋಗಿಸಿಕೊಂಡು ಕಟ್ಟುವಾಗಿ ಹೇಳಿರಬೇಕಾದರೆ ಅವುಗಳು ಸತ್ಯವೇದದಲ್ಲಿ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎನ್ನುವುದನ್ನು ನಾವು ನೋಡುವವರಾಗಿದ್ದೇವೆ. ಅದಕ್ಕೂ ಮೊದಲು ದೇವರು ಮೋಶೆಗೆ ಯಾವ ಯಾವ ವಸ್ತುಗಳನ್ನು ಉಪಯೋಗಿಸಬೇಕು, ಯಾವ ಯಾವ ವಸ್ತುಗಳನ್ನು ಕಾಣಿಕೆಯಾಗಿ ಜನರಿಂದ ಪಡೆದುಕೊಳ್ಳಬೇಕು, ನೀವು ಅವರಿಂದ ತೆಗೆದುಕೊಳ್ಳಬೇಕಾದ ಕಾಣಿಕೆಗಳು ಚಿನ್ನ, ಬೆಳ್ಳಿ, ತಾಮ್ರ, ನೀಲಿ, ರಕ್ತವರ್ಣ, ಲಕ್ಕಿ ಬಣ್ಣ, ನಾರು, ಮೇಕೆಯ ಕೂದಲು, ಕೆಂಪು ಬಣ್ಣದಲ್ಲಿ ಹದ್ದಿದ ಟಗರುಗಳು, ಚರ್ಮಗಳು, ಕಡಲು ಹಂದಿಯ ಚರ್ಮಗಳು, ಜಾಲಿ ಮರಗಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸುವಂತಿದ್ದಾಗಿದೆ. ಈ ಎಲ್ಲ ವಸ್ತುಗಳನ್ನು ಮೋಶೆ ಉಪಯೋಗಿಸಿಕೊಂಡು ಅರಣ್ಯದಲ್ಲಿ ವರ್ಣರಂಜಿತವಾಗಿ ವಿವಿಧ ಬಣ್ಣಗಳಿಂದ ಕೂಡಿದ ಹಾಗೆ ಆತನು ಗುಡಾರವನ್ನು ಸ್ಥಾಪಿಸಿದನು. ಇದು ದೇವರ ಆಲಯ ಸುಂದರವಾಗಿ ಇರ್ತಕ್ಕಂಥದ್ದಾಗಿ, ನೋಡುವುದಕ್ಕೆ ರಮ್ಯವಾಗಿರುವುದರ ರೀತಿಯಲ್ಲಿ ಆತನು ಅರಣ್ಯದಲ್ಲಿ ಸ್ಥಾಪನೆ ಮಾಡಿದನು ಎಂಬುದನ್ನು ನಾವು ಸತ್ಯವೇದದಲ್ಲಿ ನೋಡುವಂತೆಯವರಾಗಿದ್ದೇವೆ. ಹಾಗಾದರೆ ಪ್ರಾಣಿಯ ಚರ್ಮಗಳು ಉಪಯೋಗಿಸಿ ನಿರ್ಮಿಸಲು ಕಾರಣವೇನು? ಯಾತಕ್ಕೋಸ್ಕರ ದೇವರು ಪ್ರಾಣಿಯ ಚರ್ಮವನ್ನು ಉಪಯೋಗಿಸಿ ಕಟ್ಟುವ ಹಾಗೆ ಹೇಳಿದರು? ಅಂದರೆ ಪರ್ಣಸಾಲೆ 40 ವರ್ಷಗಳ ಕಾಲ ಅರಣ್ಯದಲ್ಲಿ ನಿರ್ಮಿಸಲಾಯಿತು. ಅರಣ್ಯದಲ್ಲಿ ಅವರು ಜೀವಿಸುವಾಗ ಮಳೆ, ಚಳಿ, ಬೇಸಿಗೆ, ಬಿಸಿಲು, ಈ ರೀತಿಯಾಗಿ ವಿಧ ವಿಧವಾದಂತಹ ಸನ್ನಿವೇಶಗಳನ್ನು ಅವರು ಎದುರಿಸಬೇಕಾಗಿತ್ತು. ಅದರಿಂದ ಸಂರಕ್ಷಿಸಿಕೊಳ್ಳಲು ಮಳೆಯ ಕಾಲದಲ್ಲಿ, ಚಳಿಯಗಾಲದಲ್ಲಿ ಅಥವಾ ಬೇಸಿಗೆ ಕಾಲದಲ್ಲಿ ವಸ್ತುಗಳನ್ನು ಸಂರಕ್ಷಿಸಲು ಯಾವುದೇ ರೀತಿ ನಾಶವಾಗದೆ ಪರಿಶುದ್ಧವಾದಂಥ ಸ್ಥಳದಲ್ಲಿ ಪರಿಶುದ್ಧವಾಗಿ ಇರುವಾಗೆ ಕಟ್ಟಲು ದೇವರು ಈ ವಸ್ತುಗಳನ್ನು ಉಪಯೋಗಿಸಿಕೊಳ್ಳುವಾಗೆ ಹೇಳಿದರು. ಜಾಲಿ ಮರಗಳಿರಬಹುದು ಅಥವಾ ಪ್ರಾಣಿಯ ಚರ್ಮಗಳಿರಬಹುದು, ಬಂಗಾರ, ಮತ್ತು ಇತರ ಬಟ್ಟೆಗಳನ್ನು ಉಪಯೋಗಿಸಿ ದೇವರು ಕಟ್ಟುವ ಹಾಗೆ ಇದನ್ನು ತಿಳಿಸಿದನು. ಆದರೆ ಈ ಬಣ್ಣಗಳೆಲ್ಲ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಸತ್ಯವೇಧದಲ್ಲಿ ನೋಡುವುದಾದರೆ, ಮೊದಲನೇದಾಗಿ ನೀಲಿ ಬಣ್ಣ. ನೀಲಿ ಬಣ್ಣ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ, ಸತ್ಯವೇಧದಲ್ಲಿ ನೀಲಿ ಬಣ್ಣದ ಬಗ್ಗೆ ಏನು ಹೇಳ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಹುಡುಕುವುದಾದರೆ, ಈ ನೀಲಿ ಬಣ್ಣದ ಬಗ್ಗೆ ವಿಮೋಚನ ಕಾಂಡ 24:9-10 ತನಕ ನಾವು ಓದುವುದಾದರೆ, ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆಗ ಮೋಶೆಯು, ಆರೋನನು, ನಾದಾಬನು, ಅಬಿಹು ಇಸ್ರಾಯೇಲಿನ ಹಿರಿಯರಲ್ಲಿ 70 ಜನರು ಹೇರಿ ಹೋದರು. ಅವರು ಇಸ್ರಾಯೇಲಿನ ದೇವರನ್ನು ನೋಡಿದರು. ಆತನ ಪಾದಗಳ ಕೆಳಗೆ ನೀಲವರ್ಣದ ಕಲ್ಲಿನ ಕೆಲಸಕ್ಕೆ ಸಮಾನವಾದದ್ದು, ಆಕಾಶದ ಹಾಗೆ ನಿರ್ಮಲವಾದದ್ದು ಇತ್ತು. ಆದರೆ ಇಸ್ರಾಯೇಲ್ ಮಕ್ಕಳ ಶ್ರೇಷ್ಠರ ಮೇಲೆ ಆತನು ಕೈಯಾಕಲಿಲ್ಲ. ಅವರು ಸಹ ದೇವರ ದರ್ಶನದ ನಂತರ ತಿಂದು ಕುಡಿದರು. ಕರ್ತನು ಮೋಶೆಗೆ, ಬೆಟ್ಟವನ್ನೇರಿ ನನ್ನ ಬಳಿಗೆ ಬಂದು ಇಲ್ಲೇ ಇರು, ನಾನು ನಿನಗೆ ಕಲ್ಲಿನ ಹಲಗೆಯನ್ನು ಅವರಿಗೆ ಕಲಿಸುವುದಕ್ಕೋಸ್ಕರ ನಾನು ಬರೆದ ನ್ಯಾಯ ಪ್ರಮಾಣವನ್ನು ಆಜ್ಞೆಗಳನ್ನು ಕೊಡುವೆನು ಎಂದು ಹೇಳಿದನು. ಪ್ರಿಯ ಕೇಳುಗರೆ, ಈ ಒಂದು ವಾಕ್ಯವನ್ನು ಗಮನಿಸುವುದಾದರೆ, ಈ ವಾಕ್ಯದ ಪ್ರಕಾರ ದೇವರು ಮೋಶೆಗೆ ನೀಡಿದ ದಶಾಜ್ಞೆಗಳು 10 ಆಜ್ಞೆಗಳನ್ನು ಬರೆದ ಕಲ್ಲಿನ ಬಣ್ಣ ಯಾವುದೆಂಬುದಾಗಿ ನಾವು ನೋಡುವುದಾದರೆ, ಈ ವಾಕ್ಯಕ್ಕೆ ಅದು ನೀಲಿ ವರ್ಣದ ಬಣ್ಣವಾಗಿತ್ತು ಎಂಬುದಾಗಿ ನಾವು ಇಲ್ಲಿ ನೋಡಬಹುದಾಗಿದೆ. ಯಾಕೆಂದರೆ ಆತನು ನಿಂತುಕೊಂಡಿದ್ದಂಥ ಸ್ಥಳ, ಆತನ ಪಾದಗಳ ಕೆಳಗೆ ನೀಲವರ್ಣದ ಕಲ್ಲಿನ ಕೆಲಸಕ್ಕೆ ಸಮಾನವಾದದ್ದು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ದೇವರು ಈ ದಶಾಜ್ಞೆಗಳನ್ನು ಬರೆದಂತಹ ಒಂದು ಕಲ್ಲು, ಅದು ನೀಲಿ ವರ್ಣದ ಕಲ್ಲು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇನ್ನು ಮುಂದೆ ಹೋಗಿ ಈ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಲ್ಲಿ ಸಬ್ಬತ್ನಲ್ಲಿ ಯಾರೋ ಹೆಸರು ತಿಳಿಸದಂಥ ಒಬ್ಬ ವ್ಯಕ್ತಿ ಕಟ್ಟಿಗೆಯನ್ನು ಕೂಡಿಸುತ್ತಿದ್ದನು. ಜನರು ಇದನ್ನು ಕಂಡು ಮೋಶೆ ಆರೋನನ ಬಳಿಗೆ ಬಂದು, ಈ ವ್ಯಕ್ತಿ ಸಬ್ಬತ್ತಿನದಲ್ಲಿ ಕಟ್ಟಿಗೆಯನ್ನು ಕೂಡಿಸತಕ್ಕಂಥವನಾಗಿದ್ದಾನೆ, ಆದ್ದರಿಂದ ಆತನ ಮೇಲೆ ಕಲ್ಲೆಸೆದು ಕೊಲ್ಲಬೇಕು ಎಂದು ಹೇಳಿದರು. ಈ ರೀತಿಯಾದಂಥ ಕಾರ್ಯ 15:38-39 ತನಕ ನಾವು ಓದುವುದಾದರೆ, ಅಲ್ಲಿ ಈ ರೀತಿಯಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ತಮ್ಮ ವಸ್ತುಗಳ ಸೆರಗುಗಳ ಮೇಲೆ ಒಂದು ಗೊಂಡೆಯನ್ನು ಮಾಡಿಕೊಳ್ಳಬೇಕು. ಆ ಗೊಂಡೆಗೆ ನೀಲಿ ಬಣ್ಣದ ದಾರಗಳನ್ನು ಸೇರಿಸಬೇಕು. ಯಾಕೆಂದರೆ ಇದನ್ನು ನೋಡಿದಾಗ ಸಕಲ ದೇವರ ಆಜ್ಞೆಗಳನ್ನು ಇದನ್ನು ಜ್ಞಾಪಕ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾವಾಗ ಈ ನೀಲಿ ಬಣ್ಣವನ್ನು ನೋಡ್ತಕ್ಕಂಥವರಾಗಿದ್ದಾರೋ ಅವರ ಸೆರೆಗಣಿಯಲ್ಲಿರತಕ್ಕಂಥ ಗೊಂಡದಲ್ಲಿ ಅದು ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ, ಅದು ದೇವರ ಆಜ್ಞೆಯನ್ನು ಕೈಗೊಂಡು ನಡೆಯಬೇಕು ಅನ್ನುವುದನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ದೇವರು ಇಸ್ರಾಯೇಲ್ ಜನರಿಗೆ, ಎಲ್ಲ ಜನರಿಗೂ ಅವರವರ ಸೆರಗಿನಲ್ಲಿ ಒಂದು ಗೊಂಡವನ್ನು ಮಾಡುತ್ತಿದ್ದರು. ಆ ಗೊಂಡದಲ್ಲಿ ನೀಲಿ ಬಣ್ಣದ ದಾರಗಳನ್ನು ಮಾಡಿ ಹಾಕಿಕೊಳ್ಳುತ್ತಿದ್ದರು. ಇದು ದೇವರ ಆಜ್ಞೆಗಳು ನಮ್ಮಲ್ಲಿದೆ, ನಾವು ಅದನ್ನು ಕೈಗೊಂಡು ನಡೆಯಬೇಕು, ಅದನ್ನು ಮೀರಬಾರದು ಅನ್ನುವಂಥದ್ದನ್ನು ಸೂಚಿಸುವಂಥದ್ದಾಗಿತ್ತು. ಇನ್ನು ಮುಂದೆ ಹೋಗಿ ನಾವು ನೋಡುವುದಾದರೆ ಮತ್ತೊಂದು ಘಟನೆಯನ್ನು ಸತ್ಯವೇಧದಲ್ಲಿ ನೋಡಬಹುದು. ಈ ನೀಲಿ ಬಣ್ಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಾಯನು ಬರೆದ ಪುಸ್ತಕ 9:20-21 ತನಕ ನಾವು ಓದುವುದಾದರೆ, 12 ವರ್ಷಗಳಿಂದಲೂ ರಕ್ತಸ್ರಾವ ರೋಗವಿದ್ದ ಒಬ್ಬ ಸ್ತ್ರೀ ಹಿಂದೆ ಬಂದು ಆತನ ಉಡುಪಿನ ಅಂಚನ್ನು ಮುಟ್ಟಿದಳು. ಯಾಕೆಂದರೆ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ಗುಣವಾಗುವೆನು ಎಂದು ಆಕೆಯು ತನ್ನೊಳಗೆ ಅಂದುಕೊಂಡಿದ್ದಳು. ಈ ವಾಕ್ಯವನ್ನು ನಾವು ಗಮನಿಸುವುದಾದರೆ, ಯಾಕೆ ಆ ಸ್ತ್ರೀ ಆತನ ಉಡುಪನ್ನು ಮುಟ್ಟಲು ಅಂಬಂಚು ಎಂದರೆ, ಆ ಉಡುಪಿನಲ್ಲಿ ಇದ್ದ ನೀಲಿ ಬಣ್ಣದ ದಾರದ ಗೊಂಡೆಯನ್ನು ಆಕೆಯು ಮುಟ್ಟಿದಳು. ಮುಟ್ಟಿದ ತಕ್ಷಣ ಸತ್ಯವೇದ ತಿಳಿಸ್ತಕ್ಕಂಥದ್ದಾಗಿದೆ. ಮಾರ್ಕನ ಸುವಾರ್ತೆ 5:30 ಯೇಸುವಿನಿಂದ ಒಂದು ಶಕ್ತಿ ಹೊರಟಿತು ಎಂದು. ವಿಮೋಚನಾ ಕಾಂಡ 15:26 ನಾವು ನೋಡುವಂಥವರಾಗಿದ್ದೇವೆ. ನನ್ನ ಆಜ್ಞೆಗಳನ್ನು ನಿಯಮಗಳನ್ನು ಕೈಗೊಂಡು ನಡೆದರೆ ಐಗುಪ್ತರಿಗೆ ಬಂದಂಥ ಯಾವುದೇ ವ್ಯಾಧಿ ನಾನು ನಿಮ್ಮ ಮೇಲೆ ಬರಗೊಳ್ಳುವುದಿಲ್ಲ. ಯಾಕೆ ದೇವರು ಎಂಬುದಾಗಿ ಹೇಳುವಂತೆ ಆ ಸ್ತ್ರೀ ಯೇಸು ಸ್ವಾಮಿಯ ಆ ಒಂದು ಗೊಂಡದಿಂದ ಮಾಡತಕ್ಕಂಥ ಗೊಂಡಿದ ತಕ್ಷಣ ದೇವರಿಗೆ ತಿಳಿಸುವ ಹಾಗೆ ಒಂದು ಶಕ್ತಿ ಹೊರಟು ಬಂದಿತ್ತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಕ್ರಿಸ್ತನ ನೀತಿ ಇವರ ಆಜ್ಞಿಸ್ತಕ್ಕಂಥದ್ದಾಗಿದೆ. ಆ ನೀಲಿ ಬಣ್ಣದ ಗೊಂಡೆಯನ್ನು ಆ ಸ್ತ್ರೀ ಸ್ವಸ್ಥಳಾದಳು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇನ್ನು ಮತ್ತಾಯನು ಬರೆದ ಪುಸ್ತಕ 14:36 ನಾವು ನೋಡಬಹುದಾದರೆ, ಅಲ್ಲಿಯೂ ಸಹ ಆ ಸ್ತ್ರೀ ಆ ಮುಟ್ಟಿದ ತಕ್ಷಣ ಅಸ್ವಸ್ಥಳಾದಳು ಎಂಬುದನ್ನು ತೋರಿಸ್ತಕ್ಕಂಥದ್ದಾಗಿದೆ. ಇದೆಲ್ಲ ನಮಗೆ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ ಈ ನೀಲಿ ಬಣ್ಣ ದೇವರ ಆಜ್ಞೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ. ನಂತರ ನೋಡ್ತಕ್ಕಂಥ ಬಣ್ಣ ಯಾವುದು ಎಂಬುದಾಗಿ ನಾವು ನೋಡುವುದಾದರೆ ಧೂಮ್ರವರ್ಣದ ಅಥವಾ ಹೂದು ಬಣ್ಣ ಅಥವಾ ಆಂಗ್ಲ ಭಾಷೆಯಲ್ಲಿ ಪರ್ಪಲ್ ಕಲರ್ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಇದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ನ್ಯಾಯಾಧಿಪತಿಗಳು 8:26 ವಚನವನ್ನು ನಾವು ನೋಡುವುದಾದರೆ ಅದರಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಆಭರಣಗಳು, ಕಂಠಮಾಲೆಗಳು, ಮಿದ್ಯನರ ಅರಸರುಗಳು ಹೊದ್ದುಕೊಂಡಿದ್ದ ರಕ್ತಾಂಬರ ವಸ್ತುಗಳು, ಅವರ ಒಂಟೆಗಳ ಕೊರಳಿಗೆ ಇದ್ದ ಸರಪಳಿಗಳು ಹೊರತು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ರಕ್ತಾಂಬರ ಬಣ್ಣ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಇಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಈ ರಕ್ತಾಂಬರ ಬಣ್ಣದ ಹೊದ್ದಿಕೆಯನ್ನು ಯಾರು ಹೆಚ್ಚಾಗಿ ಹೊದ್ದುಕೊಳ್ಳುತ್ತಿದ್ದರು ಎಂದರೆ ಆಗಿನ ಕಾಲದಲ್ಲಿ ಅರಸರು ಈ ಒಂದು ಬಣ್ಣದ ವಸ್ತ್ರಗಳನ್ನು ಹೊದ್ದುಕೊಳ್ಳುತ್ತಿದ್ದರು. ಯೇಸು ಸ್ವಾಮಿ ಪಿಲಾತನ ಮುಂದೆ ಬರಬೇಕಾದರೆ ಪಿಲಾತನ ಅರಮನೆಯಲ್ಲಿ ನ್ಯಾಯ ವಿಚಾರಣೆಗೆ ತೆಗೆದುಕೊಂಡು ಬಂದಾಗ ಪಿಲಾತನು ಕ್ರಿಸ್ತನನ್ನು ಕೇಳುವವನಾಗಿದ್ದಾನೆ, ನೀನು ಯೆಹೂದ್ಯರ ಅರಸನೋ ಹೇಳು ಎಂದು ಕೇಳುವವನಾಗಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಅದನ್ನು ನೀನೇ ಬಲ್ಲೆ ಎಂಬುದಾಗಿ ಉತ್ತರವನ್ನು ನೀಡ್ತಕ್ಕಂಥರಾಗಿದ್ದಾರೆ. ಆ ತಕ್ಷಣ ಕ್ರಿಸ್ತನಿಗೆ ಹೂದು ಬಣ್ಣದ ಅಂದರೆ ಈ ರಕ್ತವರ್ಣ ಬಣ್ಣದ ವಸ್ತ್ರವನ್ನು ಹೊದ್ದಿಸುವವರಾಗಿದ್ದಾರೆ. ಅಂದರೆ ಇದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಇದು ಅರಸುತನವನ್ನು, ರಾಜತನವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಇನ್ನು ರಕ್ತವರ್ಣ ಸ್ಕಾರ್ಲೆಟ್ ಕಲರ್ ಬಗ್ಗೆ ನಾವು ನೋಡಬೇಕಾದರೆ ಯೆಶಾಯನ ಪ್ರವಾದನ ಗ್ರಂಥ 1:18 ವಚನವನ್ನು ನಾವು ಗಮನಿಸುವುದಾದರೆ ಅಲ್ಲಿ ಪಾಪಕ್ಕೆ ಹೋಲಿಸಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಒಂದು ಬಣ್ಣವನ್ನು ನಾವು ಗಮನಿಸುವುದಾದರೆ ದೇವರ ವಾಕ್ಯದ ಪ್ರಕಾರವಾಗಿ ಈ ಬಣ್ಣ ಪಾಪವನ್ನು, ರಕ್ತದಿಂದ ತೊಳಿತಕ್ಕಂಥ ಪಾಪಕ್ಕೆ ಹೋಲಿಕೆ ಮಾಡಿದೆ. ಅದಕ್ಕೆ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ, ಕ್ರಿಸ್ತನ ರಕ್ತ ಮಾತ್ರ ನಮ್ಮ ಎಲ್ಲ ಪಾಪಗಳನ್ನು ಶುದ್ಧೀಕರಿಸುವಂಥದ್ದಾಗಿದೆ. 1 ಯೋಹಾನ 1:7 ವಚನ ತಿಳಿಸ್ತಕ್ಕಂಥದ್ದಾಗಿದೆ, ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ಶುದ್ಧೀಕರಿಸುತ್ತದೆ ಎಂಬುದಾಗಿ. ಇನ್ನು ಇಬ್ರಿಯದವರಿಗೆ ಬರೆದ ಪುಸ್ತಕ 9:21-22 ತನಕ ನಾವು ಓದುವುದಾದರೆ ರಕ್ತವಿಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ರಕ್ತವರ್ಣ ಅಥವಾ ಕಡು ಕೆಂಪು ಬಣ್ಣ, ಕ್ರಿಸ್ತನ ರಕ್ತ ನಮ್ಮ ಎಲ್ಲ ಪಾಪಗಳನ್ನು ಶುದ್ಧೀಕರಿಸುತ್ತದೆ ಎನ್ನುವುದನ್ನು ಎತ್ತಿ ತೋರಿಸುವಂಥದ್ದಾಗಿದೆ. ಇನ್ನು ಮುಂದೆ ಹೋದರೆ ಈ ದೇವದರ್ಶನ ಗುಡಾರವನ್ನು ಕಟ್ಟಲು ಉಪಯೋಗಿಸುತ್ತಿದ್ದಂಥ ಬಣ್ಣ ಅದು ನಾರು ಬಟ್ಟೆಗಳು, ಎಂದರೆ ವೈಟ್ ಲೆನಿನ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಶುದ್ಧವಾದಂಥ ಬಿಳಿ ಬಣ್ಣದ ವಸ್ತ್ರ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡಬೇಕಾದರೆ ಪ್ರಕಟಣೆ ಪುಸ್ತಕ 19:8 ವಚನವನ್ನು ನಾವು ಗಮನಿಸುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಕಾಶಮಾನವು ನಿರ್ಮಲವೂ ಆದ ನ್ಯಾಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸನವಾಯಿತು. ಆ ನಾರುಮಡಿ ಎಂದರೆ ಶುದ್ಧವಾದ ನೀತಿಯೇ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ವಾಕ್ಯದ ಮುಖಾಂತರವಾಗಿ ನಾವು ನೋಡುವುದಾದರೆ ನಾರುಮಡಿ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ನೀತಿವಂತಿಕೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 3:5 ವಚನದಲ್ಲಿ ನಾವು ಗಮನಿಸುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ಜಯ ಹೊಂದಿದವನಿಗೆ ಬಿಳಿ ವಸ್ತ್ರದಿಂದ ಒದ್ದಿಸಿಕೊಡುವೆನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಎಂದರೆ ಯಾರೆಲ್ಲ ಪಾಪವನ್ನು ಜಯಿಸುತ್ತಾರೋ ಅವರಿಗೆ ದೇವರು ಈ ನೀತಿಯ ವಸ್ತ್ರವನ್ನು ನಮಗೆ ನೀಡುವವನಾಗಿದ್ದಾನೆ. ಇನ್ನು ಮುಂದೆ ಹೋಗಿ ಈ ದೇವದರ್ಶನ ಗುಡಾರದಲ್ಲಿ ಇರ್ತಕ್ಕಂಥ ಬಣ್ಣಗಳ ಬಗ್ಗೆ ನೋಡುವಾಗ ವಸ್ತುಗಳ ಬಣ್ಣವನ್ನು ನಾವು ಗಮನಿಸುವುದಾದರೆ ಮೊದಲನೇದಾಗಿ ತಾಮ್ರ. ತಾಮ್ರದ ಒಂದು ವಿಚಾರವನ್ನು ನಾವು ಗಮನಿಸುವುದಾದರೆ ಯಜ್ಞವೇದಿಯನ್ನು ಈ ತಾಮ್ರದಿಂದ ಮಾಡಲಾಗಿತ್ತು. ಅದೇ ರೀತಿ ಗಂಗಾಳವು ಸಹ ಇದರಿಂದಲೇ ಮಾಡಲಾಯಿತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇದು ಕ್ರಿಸ್ತನ ರಕ್ಷಣೆಯ ಕೆಲಸವನ್ನು ಸೂಚಿಸುತ್ತದೆ. ಹೇಗೆಂದರೆ ದಾನಿಯೇಲನ ಪುಸ್ತಕ ಮತ್ತು ಪ್ರಕಟಣೆ ಪ್ರವಾದನೆ ಪುಸ್ತಕಗಳಲ್ಲಿ ನಾವು ನೋಡುವುದಾದರೆ ದಾನಿಯೇಲನು ಮತ್ತು ಪ್ರಕಟಣೆ ಪುಸ್ತಕ ಬರೆದಂತಹ ಯುವಾನನು ಇಬ್ಬರು ಸಹ ದೇವರ ದರ್ಶನವನ್ನು ನೋಡುವಂಥವರಾಗಿದ್ದಾರೆ, ಕ್ರಿಸ್ತನನ್ನು ನೋಡುವಂಥವರಾಗಿದ್ದಾರೆ. ಆ ಸಂದರ್ಭದಲ್ಲಿ ಕ್ರಿಸ್ತನನ್ನು ಯಾವ ರೀತಿಯಾಗಿ ನೋಡುವಂಥವರಾಗಿದ್ದಾರೆ ಅಂದರೆ ಆತನ ತೋಳು ಮತ್ತು ಪಾದಗಳು ತಾಮ್ರದಿಂದ ಹೊಳೆಯುತ್ತಿತ್ತು ಎಂದು ತಿಳಿಸುತ್ತದೆ. ಇದನ್ನು ನಾವು ನಮ್ಮ ಒಂದು ವಿಚಾರಕ್ಕೆ ಹೋಲಿಸಿ ನೋಡುವುದಾದರೆ ಮನುಷ್ಯನ ಒಂದು ನಿಜವಾದಂಥ ಬಣ್ಣ ತಾಮ್ರದ ಬಣ್ಣವಾಗಿದೆ. ಅದು ಸಹ ಭೂಮಿಯ ಬಣ್ಣವೂ ಸಹ ಆಗಿದ್ದು ಮನುಷ್ಯನು ಭೂಮಿಯ ಮಣ್ಣಿನಿಂದ ದೇವರು ಸೃಷ್ಟಿ ಮಾಡಿದನು ಎಂಬುದನ್ನು ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆದರೆ ಕ್ರಿಸ್ತನು ಮನುಷ್ಯನನ್ನು ರಕ್ಷಿಸಲು ಮನುಷ್ಯನಾಗಿ ಈ ಲೋಕಕ್ಕೆ, ನಮ್ಮ ಹಾಗೆ ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನಮ್ಮ ರಕ್ಷಣೆಗೋಸ್ಕರ ಕ್ರಿಸ್ತನ ಕೃತ್ಯಗಳು ಆ ಕಲ್ವಾರಿ ಶಿಲುಬೆಯಲ್ಲಿ ಕಾಲುಗಳಿಗೂ ಕೈಗಳಿಗೂ ಹೊಡೆದಂತಹ ಮೊಳೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯೋಹಾನನ ಬರೆದ ಪುಸ್ತಕ 3:14 ವಚನದಲ್ಲಿ ಮೋಶೆ ಅರಣ್ಯದಲ್ಲಿ ತಾಮ್ರ ಸರ್ಪವನ್ನು ಎತ್ತಿದಂತೆ ಮನುಷ್ಯಕುಮಾರನು ಎತ್ತಲ್ಪಡುವುದು ಎಂಬುದಾಗಿ ತಿಳಿಸುತ್ತದೆ. ಸರ್ಪ ಸೈತನನ್ನು ಸೂಚಿಸುತ್ತದೆ. ದೇವರು ಇದನ್ನು ಶಪಿಸಿದನು. ಕ್ರಿಸ್ತನು ಸಹ ನಮ್ಮ ಶಾಪಗಳಿಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಿದ್ದನ್ನು ನಾವು ಈ ಒಂದು ತಾಮ್ರದ ವಿಚಾರವಾಗಿ ನಾವು ನೋಡುವಂಥವರಾಗಿದ್ದೇವೆ. ತಾಮ್ರದಿಂದ ಮಾಡಿದಂಥ ಯಜ್ಞವೇದಿ ಮತ್ತು ಗಂಗಾಳವು ಕ್ರಿಸ್ತನು ನಮ್ಮನ್ನು ರಕ್ಷಿಸಲು ಮನುಷ್ಯನಾಗಿ ಬಂದದ್ದನ್ನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದ ವಿಚಾರವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಇನ್ನು ಮುಂದೆ ಹೋಗಿ ನೋಡುವುದಾದರೆ ಬೆಳ್ಳಿ ವಿಮೋಚನಾಕಾಂಡ 3:12-13 ನಾವು ಓದುವುದಾದರೆ ಇಸ್ರಾಯೇಲ್ ಜನರು ತಮ್ಮ ಪ್ರಾಣ ರಕ್ಷಣೆಗಾಗಿ ಪರಿಶುದ್ಧ ಆಲಯದ ಪ್ರಕಾರವಾಗಿ 1/2 ಶೆಕೆಲನ್ನು ಕರ್ತನಿಗೆ ಕಾಣಿಕೆಯಾಗಿ ಅರ್ಪಿಸಬೇಕು ಎಂದು ತಿಳಿಸುತ್ತದೆ. ಯಾಜಕಕಾಂಡ 27:3 ನಾವು ಗಮನಿಸುವುದಾದರೆ ಅದು ಬೆಳ್ಳಿ ಶೆಕೆಲಾಗಿರಬೇಕು ಎಂದು ತಿಳಿಸುತ್ತದೆ. ಒಬ್ಬ ಮನುಷ್ಯನು ತನ್ನ ಪ್ರಾಣ ರಕ್ಷಣೆಗಾಗಿ 1/2 ಬೆಳ್ಳಿ ಶೆಕೆಲ್ ನೀಡಬೇಕಾಯಿತು. ಇದನ್ನು ನಾವು 1 ಅರಸುಗಳ 20:39 ನಾವು ಗಮನಿಸುವುದಾದರೆ ನಿನ್ನ ಪ್ರಾಣವು ನನ್ನ ಪ್ರಾಣಕ್ಕೆ ಬದಲಾಗುವುದು, ಅಲ್ಲದೆ ನೀನು 1 ತಲಾಂತು ಬೆಳ್ಳಿಯನ್ನು ಕೊಡಬೇಕು ಅಂದನು ಎಂಬುದಾಗಿ ತಿಳಿಸುತ್ತದೆ. ಇದು ಏನನ್ನು ಸೂಚಿಸುತ್ತದೆ ಎಂದರೆ ಕ್ರಿಸ್ತನು ನಮ್ಮ ಪ್ರಾಣವನ್ನು ರಕ್ಷಿಸಲು ತನ್ನ ಪ್ರಾಣ ತ್ಯಾಗ ಮಾಡಿದನು ಎಂಬುದನ್ನು ಸೂಚಿಸುವಂಥದ್ದಾಗಿದೆ. ಅದನ್ನು ನಾವು ಮತ್ತಾಯನು ಬರೆದ ಪುಸ್ತಕ 20:28 ನಾವು ನೋಡಬಹುದಾಗಿದೆ. ಮತ್ತು ಮತ್ತಾಯನ ಸುವಾರ್ತೆ ಪುಸ್ತಕ 26:15 ಇಸ್ಕರಿಯತದ ಯೂದನು 30 ಬೆಳ್ಳಿ ನಾಣ್ಯಗೆ ಕ್ರಿಸ್ತನನ್ನು ಹಿಡಿದುಕೊಟ್ಟನು ಎಂಬುದನ್ನು ತಿಳಿಸುತ್ತದೆ. ಅಂದರೆ ಬೆಳ್ಳಿ ಕ್ರಿಸ್ತನು ನಮ್ಮ ಪ್ರಾಣವನ್ನು ಉಳಿಸಲು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದನ್ನು ಇಲ್ಲಿ ಸೂಚಿಸುವಂಥದ್ದಾಗಿದೆ. ಇನ್ನು ಬಂಗಾರ ಅಥವಾ ಚಿನ್ನ ಅಪರಂಜಿ ಎಂಬುದಾಗಿಯೂ ಸಹ ಹೇಳುವಂಥವರಾಗಿದ್ದಾರೆ. ಚಿನ್ನ ಎಂದಾಗ ನಮಗೆ ಆತ್ಮಿಕವಾಗಿ ನೆನಪಿಗೆ ಬರುವುದು ಪರಲೋಕ ರಾಜ್ಯ. ಪ್ರಕಟಣೆ ಪುಸ್ತಕ 21:18 ನಾವು ಗಮನಿಸುವುದಾದರೆ ಆ ಗೋಡೆಯ ಕಟ್ಟಡವು ಸೂರ್ಯಕಾಂತದಿಂದ ಆಗಿತ್ತು, ಪಟ್ಟಣವು ಶುದ್ಧ ಗಾಜಿನಂತಿರುವ ಸೋಸಿದ ಬಂಗಾರವೇ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯೋಹಾನನು ಬರೆದ ಸುವಾರ್ತೆ ಪುಸ್ತಕ 14:1-3 ನಾವು ಓದುವುದಾದರೆ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿ ಬರುತ್ತೇನೆ, ನಾನು ಬಂದು ನಿಮ್ಮನ್ನು ಆ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತೇನೆ ಎಂಬುದಾಗಿ ದೇವರು ಹೇಳುವಂಥವರಾಗಿದ್ದಾರೆ. ಹಾಗಾದರೆ ಅದು ಎಂಥ ಸ್ಥಳವೆಂಬುದಾಗಿ ನಾವು ನೋಡಬೇಕಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಅದು ಬಂಗಾರದಿಂದ ಮಾಡಿದಂತಹ ಸ್ಥಳ ಎಂಬುದಾಗಿ. ಆತನು ನಮಗೆ ಚಿನ್ನದ ಮೈಮೆಯ ಕಿರೀಟವನ್ನು ಸಹ ಜಯ ಹೊಂದಿದವರಿಗೆ ನೀಡುವಂಥವನಾಗಿದ್ದಾನೆ. ಚಿನ್ನ ಅಥವಾ ಬಂಗಾರ ಅಪರಂಜಿ ದೇವರ ವಾಸಸ್ಥಳ ಪರಲೋಕವನ್ನು ಸೂಚಿಸುವಂಥದ್ದಾಗಿದೆ ಎಂಬುದನ್ನು ಈ ಒಂದು ವಾಕ್ಯಗಳಿಂದ ನಾವು ನೋಡಬಹುದಾಗಿದೆ. ಇನ್ನು ದೇವದರ್ಶನ ಗುಡಾರದಲ್ಲಿ ಕಪ್ಪು ಬಣ್ಣದ ವಸ್ತ್ರಗಳು ಸಹ ಇದ್ದವು. ಈ ಕಪ್ಪು ಬಣ್ಣ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದರೆ ಈ ಕಪ್ಪು ಬಣ್ಣ ಕತ್ತಲೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಕಪ್ಪು ಬಣ್ಣ ಯಾರೂ ಸಹ ಇಷ್ಟಪಡುವುದಿಲ್ಲ. ಆದರೆ ಹೇಗೆ ಪರ್ಣಶಾಲೆಯ ಹೊರಗಿನ ಮೇಲಿನ ಹೊದಿಕೆ ಕಪ್ಪು ಬಣ್ಣವಾಗಿರಬಹುದು, ಆದರೆ ಪರ್ಣಶಾಲೆಯ ಒಳಗೆ ಸುಂದರವಾಗಿದೆ. ಅದರ ಚರ್ಮದಿಂದ ಮಾಡಿರತಕ್ಕಂತಹ ಒಂದು ಪರದೆಗಳು ಎಲ್ಲವೂ ಸಹ ಕಪ್ಪು ಬಣ್ಣದಿಂದ ಕೂಡಿರಬಹುದು, ಆದರೆ ಪರ್ಣಶಾಲೆಯ ಒಳಗಡೆ ಎಲ್ಲವೂ ಸಹ ಪರಿಶುದ್ಧವಾಗಿ ಕೂಡಿರತಕ್ಕಂಥದ್ದನ್ನು ನಾವು ನೋಡತಕ್ಕಂಥರಾಗಿದ್ದೇವೆ. ಹೊರಗಿನಲ್ಲಿ ಅದು ಅಶುದ್ಧ ರೀತಿಯಲ್ಲಿ ತೋರಬಹುದು, ಕಪ್ಪಾಗಿ ತೋರಬಹುದು, ಆದರೆ ಒಳಗೆ ನೋಡುವಾಗ ಅದು ಬಹಳ ಸುಂದರವಾಗಿರ್ತಕ್ಕಂಥದ್ದಾಗಿದೆ. ಇದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ದೇವರು ನಮ್ಮ ಹೊರಗಿನದಲ್ಲ ಒಳಗಿದನ್ನು ನೋಡ್ತಕ್ಕಂಥವನಾಗಿದ್ದಾನೆ. ದೇವರು ಮುಖವನ್ನಲ್ಲ ನಮ್ಮ ಹೃದಯವನ್ನು ನೋಡುವಂಥವನಾಗಿದ್ದಾನೆ ಎಂಬುದನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಸತ್ಯವೇದದಲ್ಲಿ ನೀಲಿ ಬಣ್ಣ ದೇವರ ಆಜ್ಞೆಗಳನ್ನು ಸೂಚಿಸುವಂಥದ್ದಾಗಿದೆ ಎಂಬುದನ್ನು ನಾವು ನೋಡಿದೆವು. ಇನ್ನು ರಕ್ತ ವರ್ಣದ ಬಣ್ಣ ಕ್ರಿಸ್ತನ ರಕ್ತದಿಂದ ನಾವು ತೊಳೆಯಲ್ಪಡಬೇಕು ಎಂಬುದನ್ನು ನಾವು ನೋಡಿದೆವು. ಇನ್ನು ಧೂಮ್ರ ವಸ್ತ್ರ ಅಥವಾ ರಕ್ತಾಂಬರ ಅದು ರಾಜರಿಗೆ ಆಗಿನ ಕಾಲದಲ್ಲಿ ಧರಿಸುತ್ತಿದ್ದಂತಹ ವಸ್ತ್ರಗಳು ಎಂಬುದನ್ನು ನಾವು ನೋಡಿದೆವು. ಇನ್ನು ನಾರು ಮಡಿ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ನೀತಿಯ ವಸ್ತ್ರವನ್ನು ಧರಿಸಿಕೊಂಡದನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಪರಲೋಕದಲ್ಲಿ ದೇವರು ನಮ್ಮನ್ನು ಜೀವಿಸಲು ಕುಗಿ ಕರೆಯುವಂಥವನಾಗಿದ್ದಾನೆ. ನಾವು ಈ ಲೋಕದಲ್ಲಿ ದೇವರ ಪರ್ಣಶಾಲೆಗೆ ತಕ್ಕಂತೆ ಆ ಒಂದು ಬಣ್ಣಗಳಿಗೆ ತಕ್ಕಂತೆ ನಾವು ಜೀವಿಸುವುದಾದರೆ ಪರಲೋಕದ ಆ ಗುಡಾರದಲ್ಲಿ ಸೇವೆ ಮಾಡಲು ದೇವರು ನಮ್ಮನ್ನು ಸಹ ಆಯ್ಕೆ ಮಾಡಿಕೊಳ್ಳುವಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಈ ದಿನದಲ್ಲಿ ಈ ಬಣ್ಣಗಳ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಹೌದು ನಾನು ದೇವದರ್ಶನ ಗುಡಾರದ ರೀತಿಯಲ್ಲಿ ಬದಲಾವಣೆ ಹೊಂದಬೇಕು, ಅದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಅದು ನನ್ನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಹೌದು ಸ್ವಾಮಿ, ನಿನ್ನ ಆಜ್ಞೆಗಳಿಗೆ ತಕ್ಕಂತೆ ನಾವು ಈ ಲೋಕದಲ್ಲಿ ಜೀವಿಸುವಾಗಿ ನಮಗೆ ಸಹಾಯ ಮಾಡು. ನಮ್ಮ ಸ್ವಂತ ಬಲಶಕ್ತಿಯಿಂದಲ್ಲ, ನಿನ್ನ ಕೃಪೆಯಿಂದ. ನೀನು ಕಲ್ವಾರಿ ಸಿಲುಬೆಯಲ್ಲಿ ನಮ್ಮ ಪಾಪಗಳಿಗೋಸ್ಕರ ಪ್ರಾಣತ್ಯಾಗ ಮಾಡಿದೆಯಾ. ಆ ರಕ್ತದ ಮುಖಾಂತರವಾಗಿ ನಾವು ಪಾಪಗಳನ್ನು ಜಯಿಸುವುದರ ಮೂಲಕವಾಗಿ ಆ ಪರಲೋಕ ರಾಜ್ಯದಲ್ಲಿ ನೀನು ರಾಜನಾಗಿದ್ದೀಯಾ. ನಿನ್ನ ರಾಜರ ಮಕ್ಕಳಾಗಿ ನಾವು ಜೀವಿಸುವಲು ನಮಗೆ ಯೋಗ್ಯತೆಯನ್ನು ಕೊಡು, ಆಶೀರ್ವದಿಸು ಎಂಬುದಾಗಿ ನೀನು ಪ್ರಾರ್ಥಿಸ್ತೇವೆ. ಆ ಒಂದು ಚಿನ್ನದ ಬೀದಿಯಲ್ಲಿ ನಾವೆಲ್ಲರೂ ನಡೆಯುವಾಗೆ ನಮಗೆ ಸಹಾಯ ಮಾಡು. ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಇದು ಕೇವಲ ಅರ್ಥಗಳನ್ನು ತಿಳಿದುಕೊಂಡು ಹೋಗುವಂಥದ್ದಲ್ಲ, ಇದು ನಮ್ಮ ಜೀವಿತವನ್ನು ಬದಲಾಯಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಿರ್ಧರಿಸುವಾಗ ಅವರನ್ನು ನೀನು ಪರಲೋಕ ರಾಜ್ಯಕ್ಕೆ ನಡೆಸು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಸನ್ನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಗೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.